ಕೇಳುತ್ತಲೇ ಇರಬೇಕು. ಹಿಂದಿನ ಉಪನ್ಯಾಸದಲ್ಲಿ ಹೇಳಿದಂತೆ, ಒಂದು ಒಳ್ಳೆಯ ಸಮಾಜವು ಬೇಕೆಂದರೆ ಸ್ತ್ರೀಯಂದಿರು ಒಳ್ಳೆ ಜನಸಂಖ್ಯೆಯನ್ನು ಸೃಷ್ಟಿಸಬೇಕು. ಆಗಲೇ ಎಲ್ಲರೂ ಸಂತೋಷವಾಗಿ ಇರಬಹುದು. ಒಳ್ಳೆಯ ಜನಸಂಖ್ಯೆ ಅಂದರೆ ಭೌತಿಕವಾಗಿ ನಮಗೆ ಒಳ್ಳೆಯದಾಗಿ ತೋರುವಂತಹ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹವರಲ್ಲ. ವಾಸ್ತವವಾಗಿ ಭೌತಿಕ ದೇಹಕ್ಕೆ ಏನೇ ಮಾಡುವ ಕಾರ್ಯಗಳು ಏನಕ್ಕೂ ಪ್ರಯೋಜನವಿಲ್ಲ. ಬರೀ ಈ ದೇಹಕ್ಕೆ ಮಾಡುವಂತಹ ಸಹಾಯಗಳು ಯಾವುದಕ್ಕೂ ಪ್ರಯೋಜನವಿಲ್ಲ. ಏಕೆಂದರೆ ನಿಜವಾದ ವ್ಯಕ್ತಿಯು ಈ ದೇಹವಲ್ಲ. ಈ ದೇಹದಲ್ಲಿರುವವನು ಆತ್ಮನು. ಆತ್ಮಕ್ಕೆ ನಾವು ನಿಜವಾದ ಸಹಾಯವನ್ನು ಮಾಡಬೇಕು, ನಿಜವಾದ ವ್ಯಕ್ತಿಗೆ ಸಹಾಯವನ್ನು ಮಾಡಬೇಕು. ಈ ದೇಹ ಬರೀ ಒಂದು ವಸ್ತ್ರವಿದ್ದಂತೆ, ಬಟ್ಟೆ ಇದ್ದಂತೆ. ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾನಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಕೃಷ್ಣನು ಈ ದೇಹವನ್ನು ಒಂದು ವಸ್ತ್ರಕ್ಕೆ ಕಂಪೇರ್ ಮಾಡಿ ಹೇಳುತ್ತಿದ್ದಾನೆ, ಶರೀರವನ್ನು ಒಂದು ಬಟ್ಟೆಗೆ ಹೋಲಿಸುತ್ತಾನೆ. ಹೇಗೆ ಒಬ್ಬ ವ್ಯಕ್ತಿಯು ಹಳೆ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುತ್ತಾನೋ ಅದೇ ರೀತಿಯಲ್ಲಿ ಒಬ್ಬ ಆತ್ಮನು ಹಳೆ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಧರಿಸುತ್ತಾನೆ. ವಯಸ್ಸಾದ ನಂತರ ಅಂತಿಮ ಕಾಲದಲ್ಲಿ ದೇಹವು ಜೀರ್ಣವಾಗುವ ಸಮಯದಲ್ಲಿ ಹಳೆ ದೇಹವಾದ ನಂತರ ಒಬ್ಬ ಆತ್ಮನು ಹೊಸ ದೇಹವನ್ನು ಪ್ರವೇಶಿಸುತ್ತಾನೆ. ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಇದಕ್ಕೆ ಮೃತ್ಯು ಎಂದು ಹೇಳುತ್ತೇವೆ. ಆದರೆ ಆತ್ಮನು ತನ್ನ ಇಚ್ಛೆಯಂತೆ ಪ್ರವೇಶಿಸುವುದಿಲ್ಲ. ಒಬ್ಬ ಹಣವಂತನ ಮನೆಯಲ್ಲಿ ನಾನು ಹುಟ್ಟಬೇಕು ಎಂದು ಹೇಳಿದ ಮಾತ್ರಕ್ಕೆ ಅಲ್ಲಿ ಹುಟ್ಟಲು ಸಾಧ್ಯವಿಲ್ಲ ಆತ್ಮಕ್ಕೆ. ಆತ್ಮಕ್ಕೆ ಒಂದು ಸಂಪೂರ್ಣವಾದ ಸ್ವತಂತ್ರವಿಲ್ಲ. ಕರ್ಮಾನುಸಾರವಾಗಿ ಅಂದರೆ ಅವನ ಕರ್ಮಗಳಿಗೆ ತಕ್ಕಂತೆ ಮತ್ತೊಂದು ದೇಹವನ್ನು ನೀಡಲಾಗುತ್ತದೆ. ಈಗ ಒಂದು ಕಾರ್ ಅಂಗಡಿಗೆ ಹೋಗುತ್ತೇವೆ. ಅಲ್ಲಿ 2 ಲಕ್ಷಗಳಿಂದ ಹಿಡಿದು 20-25 ಲಕ್ಷಗಳು ಬೆಲೆ ಬಾಳುವಂತಹ ಕಾರುಗಳು ಸಿಗುತ್ತವೆ. ಈಗ 25 ಲಕ್ಷಗಳು ಬೆಲೆ ಬಾಳುವ ಕಾರು ಬೇಕು ಎಂದು ಹೇಳಿದ ಮಾತ್ರಕ್ಕೆ ಕಾರನ್ನು ನಮಗೆ ಅಂಗಡಿಯವನು ಕೊಟ್ಟು ಬಿಡುವುದಿಲ್ಲ. ನಮಗೆ ಖರೀದಿ ಮಾಡಲು ಅರ್ಹತೆಗಳು ಬೇಕು. ಅಂದರೆ ನಮ್ಮ ಕೈಯಲ್ಲಿ 25 ಲಕ್ಷಗಳ ಹಣವು ಬೇಕು. ಕಾಸನ್ನು ಕೊಟ್ಟರೆ ಅಂಗಡಿಯವನು ನಮಗೆ ಅಂತಹ ಒಂದು ಬೆಲೆ ಬಾಳುವ ಕಾರನ್ನು ಕೊಡುತ್ತಾನೆ. ನಾನು ಇಚ್ಛಿಸಿದೆ, ಆದ್ದರಿಂದ ನನಗೆ 25 ಲಕ್ಷಗಳು ಬೆಲೆ ಬಾಳುವ ಕಾರನ್ನು ಕೊಟ್ಟು ಬಿಡು ಎಂದು ಹೇಳಿದ ಮಾತ್ರಕ್ಕೆ ಅಂಗಡಿಯವನು ಕೊಟ್ಟು ಬಿಡುವುದಿಲ್ಲ. ಇದೇ ರೀತಿಯಲ್ಲಿ ನಾವು ಏನೇನೋ ಇಚ್ಛಿಸಬಹುದು. ಉನ್ನತವಾದ ದೇಹಗಳನ್ನು ನಾವು ಇಚ್ಛಿಸಬಹುದು. ಆದರೆ ಏಕೆ ನಮಗೆ ಸಿಗಬೇಕು? ನಮಗೆ ಅಂತಹ ತುಂಬ ಬೆಳೆ ಬಾಳುವ ದೇಹಗಳನ್ನು ಏಕೆ ಭಗವಂತನು ಕೊಡಬೇಕು? ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಏಕೆ ಒಬ್ಬನು ಧನವಂತ, ಏಕೆ ಒಬ್ಬನು ಭಿಕಾರಿ, ಏಕೆ ಒಬ್ಬನು ನಾಯಿ, ಏಕೆ ಮತ್ತೊಬ್ಬನು ಭಿಕ್ಷುಕ, ಏಕೆ ಮತ್ತೊಬ್ಬನು ರೋಗಿ, ಏಕೆ ಒಬ್ಬ ವಿಕಾರ ರೂಪಿ? ಎಲ್ಲರೂ ಚೆನ್ನಾಗಿ ಅಂದ ಚಂದವಾಗಿ ಸುಂದರವಾಗಿ ಬಲಶಾಲಿಯಾಗಿ ಹುಟ್ಟಲೇ ಇಚ್ಛಿಸುತ್ತಾರೆ, ಸುಂದರವಾಗಿರಬೇಕೆಂದೇ ಆಸೆ ಪಡುತ್ತಾರೆ, ದೇಹಕ್ಕೆ ಯಾವ ರೋಗಗಳು ಇರಬಾರದೆಂದೇ ಇಚ್ಛಿಸುತ್ತಾರೆ, ಕೈ ಕಣ್ಣು ಕಾಲು ಎಲ್ಲ ಚೆನ್ನಾಗಿರುವ ರೀತಿಯಲ್ಲಿಯೇ ಜನಿಸಬೇಕೆಂದು ಇಚ್ಛಿಸುತ್ತಾರೆ. ಆದರೆ ಈ ರೀತಿಯಲ್ಲಿ ಆಸೆ ಪಟ್ಟರೂ ಏಕೆ ಸಾಧ್ಯವಾಗುವುದಿಲ್ಲ? ಎಷ್ಟೊಂದು ಮಂದಿಗೆ ಸಾಧ್ಯವಾಗುವುದಿಲ್ಲ. ಎಲ್ಲರೂ ಸುಂದರವಾಗಿಯೇ ಇರುವುದಿಲ್ಲ. ತಂದೆ ತಾಯಿಯಂದಿರು ತಮ್ಮ ಮಕ್ಕಳು ಬಿಳಿ ಬಣ್ಣದಲ್ಲಿ ಹುಟ್ಟಬೇಕೆಂದು ಆಸೆ ಪಡುತ್ತಾರೆ, ವೈಟ್, ನನ್ನ ಮಗುವು ಚೆನ್ನಾಗಿ ವೈಟ್ ಆಗಿ ಇರಬೇಕೆಂದು ಆಸೆ ಪಡುತ್ತಾರೆ. ಗರ್ಭದಲ್ಲಿ ಇರಬೇಕೆಂದರೆ ಅನೇಕ ಮಂದಿ ತಾಯಿಯಂದಿರು ಒಂದು ಚೂರೇ ಚೂರು ಚಿನ್ನವನ್ನು ತಿನ್ನುತ್ತಾರೆ, ಏನೇನೋ ಔಷಧಿಗಳನ್ನು ಕೂಡ ಕುಡಿಯುತ್ತಾರೆ. ಮಗುವು ಚೆನ್ನಾಗಿ ವೈಟಾಗಿ ಹುಟ್ಟಬೇಕೆಂದು ಏನೇನೋ ಮಾಡುತ್ತಾರೆ, ಆದರೆ ಅಷ್ಟೊಂದು ಪ್ರಯತ್ನಿಸಿದರೂ ವಿಫಲವಾಗುತ್ತದೆ ಜಾಸ್ತಿ ಬಾರಿ. ಏನು ಮಾಡಿದರೂ ಸರಿ, ಒಂದು ಮಗುವು ಕಪ್ಪು ಬಣ್ಣದಲ್ಲಿ ಹುಟ್ಟಬೇಕೆಂದು ಭಗವಂತನು ನಿರ್ಧರಿಸಿದರೆ ಕಪ್ಪು ಬಣ್ಣದಲ್ಲಿಯೇ ಜನಿಸುತ್ತದೆ. ನೋಡಿ, ಒಂದು ಮಗುವು ಎಷ್ಟೊಂದು ಬಾರಿ ವಿಚಿತ್ರವಾದ ರೋಗಗಳಿಂದಲೇ ಹುಟ್ಟುತ್ತದೆ. ಇದೇಕೆ? ಒಂದು ಆತ್ಮನು ಅನೇಕ ಬಾರಿ ಭಿಕ್ಷುಕರ ಕುಟುಂಬದಲ್ಲಿ ಕೂಡ ಜನಿಸುತ್ತದೆ. ಇವುಗಳೆಲ್ಲ ತಾನಾಗಿಯೇ ನಡೆಯುತ್ತಿದೆ ಎಂದು ತಿಳಿಯುವುದು ಬುದ್ಧಿವಂತಿಕೆ ಅಲ್ಲ. ಕಡಿಮೆ ಬುದ್ಧಿಯುಳ್ಳವರು ಮಾತ್ರ ಎಲ್ಲವೂ ತಾನಾಗಿಯೇ ನಡೆಯುತ್ತಿದೆ ಎಂದು ಭಾವಿಸುತ್ತಾರೆ. ಇಂದಿಗೆ ನಾವು ಎಷ್ಟೊಂದು ದೇಹಗಳನ್ನು ನೋಡುತ್ತಿದ್ದೇವೆ. ಒಂದೊಂದು ದೇಹದ ಬಗೆಗಳಲ್ಲಿ ಅನೇಕ ಮಂದಿಯರಿದ್ದಾರೆ, ಲೆಕ್ಕವಿಲ್ಲದಷ್ಟು ಮಂದಿಯರು ಇದ್ದಾರೆ. ಈಗ ಉದಾಹರಣೆಗೆ ಒಂದು ಪಾರಿವಾಳ, ಪಿಜನ್. ಈ ಪಾರಿವಾಳ ಎಂಬುದೊಂದು ಜಾತಿ, ದೇಹಗಳಲ್ಲಿ ಒಂದು ಜಾತಿ. ಈ ಪಾರಿವಾಳ ಎಂಬ ಒಂದು ವರ್ಗದ ದೇಹವು ಅನೇಕ ಮಂದಿ ಆತ್ಮಂದಿರಿಗೆ ಸಿಕ್ಕಿದೆ. ಬರೀ ಒಂದೇ ಒಂದು ಆತ್ಮಕ್ಕೆ ಮಾತ್ರ ಪಾರಿವಾಳ ಎಂಬ ದೇಹವು ಸಿಕ್ಕಿದೆ ಎಂದು ತಿಳಿಯಬೇಡಿ. ಲೆಕ್ಕವಿಲ್ಲದಷ್ಟು ಮಂದಿಗೆ, ಆತ್ಮಂದರಿಗೆ ಪಾರಿವಾಳ ಎಂಬುವ ದೇಹವು ಸಿಕ್ಕಿದೆ. ಇದೇ ರೀತಿಯಲ್ಲಿ ಲೆಕ್ಕವಿಲ್ಲದಷ್ಟು ಆತ್ಮಂದರಿಗೆ ಮನುಷ್ಯ ಎಂಬುವ ದೇಹವು ಸಿಕ್ಕಿದೆ. ಆದ್ದರಿಂದಲೇ ಲೆಕ್ಕವಿಲ್ಲದಷ್ಟು ಜನಸಂಖ್ಯೆ ಹೆಚ್ಚಿದೆ. ಈಗಿನ ಕಾಲದಲ್ಲಿ ಅನೇಕ ಮಂದಿ ಮನುಷ್ಯರು ಇದ್ದಾರೆ. ಆದರೆ ಆಶ್ಚರ್ಯವೇನೆಂದರೆ ಒಬ್ಬನು ಇರುವ ಹಾಗೆ ಮತ್ತೊಬ್ಬನು ಇರುವುದಿಲ್ಲ. ನೋಡಿ, ಇದನ್ನು ನಾವು ಸ್ವಲ್ಪ ಯೋಚಿಸಬೇಕು. ಇದರಲ್ಲಿಯೇ ಒಬ್ಬ ಬುದ್ಧಿವಂತನು ಸುಲಭವಾಗಿ ಕಂಡುಹಿಡಿಯಬಹುದು. ಯಾರಾದರೂ ಸೃಷ್ಟಿ ಮಾಡಿದರೇನೆ ಈ ರೀತಿಯಲ್ಲಿ ಲೆಕ್ಕವಿಲ್ಲದಷ್ಟು ಮಂದಿ ಇದ್ದರೂ ಕೂಡ ಒಬ್ಬನು ಇರುವಂತೆ ಮತ್ತೊಬ್ಬನು ಇರುವುದಿಲ್ಲ ಎಂದು ಸುಲಭವಾಗಿ ತೀರ್ಮಾನಿಸಬಹುದು. ಇದನ್ನು ಬೇಕೆಂದರೆ ನೀವು ಇಡೀ ಪ್ರಪಂಚವನ್ನೇ ಹುಡುಕಿ. ದೇಹದಲ್ಲಿ ಮುಖದಲ್ಲಿ ಇರುವುದು ಬರೀ ನಾಲ್ಕೈದು ಅಂಗಗಳು, ಕಣ್ಣು, ಮೂಗು, ಬಾಯಿ. ವಾಸ್ತವವಾಗಿ ಒಬ್ಬನ ಮುಖವನ್ನು ಮಾರ್ಪಡಿಸಲು ಮುಖ್ಯವಾದ ಅಂಗಗಳು ಬರೀ ಕಣ್ಣು, ಮೂಗು ಹಾಗೂ ಬಾಯಿ ಅಷ್ಟೇ. ಈ ಮೂರೇ ಮೂರು ಭಾಗಗಳನ್ನು ಮಾರ್ಪಡಿಸಿದರೆ ಒಬ್ಬನಿಗೆ ರೂಪವು ಸಿಗುತ್ತದೆ. ಈಗ ಬರೀ ಈ ಮೂರೇ ಮೂರು ಭಾಗಗಳನ್ನು ಅಲ್ಲಿ ಇಲ್ಲಿ ಇಟ್ಟು ಭಗವಂತನು ಎಷ್ಟೊಂದು ರೀತಿಗಳಲ್ಲಿ ಸೃಷ್ಟಿಯನ್ನು ಮಾಡುತ್ತಿದ್ದಾನೆ ನೋಡಿ. ಈ ಮೂರೇ ಮೂರನ್ನು ನಾವು ಮಾರ್ಪಡಿಸುತ್ತಾ ಹೋದರೆ ಜಾಸ್ತಿ ಎಂದರೆ ನಾವು 1000 ರೀತಿಗಳಲ್ಲಿ ಮನುಷ್ಯ ಮುಖಗಳನ್ನು ಸೃಷ್ಟಿಸಬಹುದು. ಇತ್ತೀಚೆಗೆ ಒಂದು ಸಮಾಚಾರವನ್ನು ನಾನು ಕೇಳಿದೆ, ನ್ಯೂಸನ್ನು ಕೇಳಿದೆ. 3D ಚಲನಚಿತ್ರಗಳಲ್ಲಿ ಕ್ಯಾರೆಕ್ಟರ್ ಮಾಡೆಲಿಂಗ್ ಮಾಡುತ್ತಾರೆ, 3D ಮಾಡೆಲಿಂಗ್ ಮಾಡುತ್ತಾರೆ. ಕಂಪ್ಯೂಟರ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡುತ್ತಾರೆ, ಅಂದರೆ ಒಬ್ಬ ಪಾತ್ರಧಾರನನ್ನು ಮಾಡುತ್ತಾರೆ, ಸೃಷ್ಟಿಸುತ್ತಾರೆ. ಕಂಪ್ಯೂಟರಲ್ಲಿ ಗ್ರಾಫಿಕಲ್ ಆರ್ಟಿಸ್ಟ್ ಪಾತ್ರವನ್ನು ಸೃಷ್ಟಿಸುತ್ತಾನೆ. ಈ ರೀತಿಯಲ್ಲಿ ಒಂದು ಅನಿಮೇಷನ್ ಚಿತ್ರವನ್ನು ತೆಗೆಯಲು ಪಾತ್ರವನ್ನು ಕಂಪ್ಯೂಟರ್ನಲ್ಲಿ ಮಾಡುತ್ತಿರಬೇಕಾದರೆ 5 ಆರ್ಟಿಸ್ಟ್ಗಳಿಗೂ ಆಗಲೇ ಇದ್ದ ವ್ಯಕ್ತಿಗಳೇ ಬರುತ್ತಿದ್ದಾರೆ. ಕಂಪ್ಯೂಟರ್ನಲ್ಲಿ ಅವರು ಕಣ್ಣು, ಮೂಗು, ಬಾಯಿಯನ್ನು ಹಾಕುತ್ತಿರಬೇಕಾದರೆ ಆಗಲೇ ಇದ್ದವರ ಹಾಗೆಯೇ ವ್ಯಕ್ತಿಗಳು ಸೃಷ್ಟಿಯಾಗುತ್ತಿದ್ದಾರೆ. ಸೂಪರ್ಮ್ಯಾನ್ ಕ್ಯಾರೆಕ್ಟರ್ ಹಳೆಯ ಕ್ಯಾರೆಕ್ಟರ್. ಈಗ ಒಬ್ಬ ಮಾಡೆಲ್ ಡಿಸೈನರ್ಗೆ ಒಬ್ಬ ವ್ಯಕ್ತಿಯನ್ನು ಸೃಷ್ಟಿ ಮಾಡಿದಾಗ ಸೂಪರ್ಮ್ಯಾನ್ ಹಾಗೆಯೇ ನೋಡಲು ಇದ್ದನು. ಆದ್ದರಿಂದ ಕಾಪಿರೈಟ್ಸ್ಗಳ ತೊಂದರೆಗಳು ಉಂಟಾಗುತ್ತದೆ ಎಂದು ಆ ಮಾಡೆಲನ್ನು ಉಪಯೋಗಿಸಿ ಚಿತ್ರವನ್ನು ಅನಿಮೇಷನ್ ಅನ್ನು ಮುಂದುವರೆಸಲಿಲ್ಲ. ನಂತರ ಭಗವಂತನೇ ಸೃಷ್ಟಿಸಿದ ಯಾವುದೋ ಒಂದು ವ್ಯಕ್ತಿಯನ್ನು ನೋಡಿ ಅವನ ಹಾಗೆ ಮಾಡಿದರು ಕಂಪ್ಯೂಟರ್ನಲ್ಲಿ. ನೋಡಿ, ಈ ರೀತಿಯಲ್ಲಿ ಮನುಷ್ಯನು 1000 ಅಥವಾ ಮೀರಿದರೆ 1,00,000 ರೀತಿಗಳಲ್ಲಿ ಕಣ್ಣು, ಮುಖ ಹಾಗೂ ಬಾಯಿಯನ್ನು ವಿಧವಿಧವಾಗಿ ಮಾಡಿ ಒಂದು 1,00,000 ಮಂದಿಯನ್ನು ಸೃಷ್ಟಿಸಬಹುದು. ಆದರೆ ಭಗವಂತನು 1,00,000,000,000 ಮಂದಿಯರನ್ನು ಸೃಷ್ಟಿಸಿದ್ದಾನೆ, ಸೃಷ್ಟಿಸಿದನು, ಸೃಷ್ಟಿಸುತ್ತಲೂ ಇದ್ದಾನೆ. ಆದರೆ ಒಬ್ಬನು ಇದ್ದಂತೆ ಮತ್ತೊಬ್ಬನು ಇರುವುದೇ ಇಲ್ಲ. ಟ್ವಿನ್ಸ್ ಇರುತ್ತಾರೆ ಅಲ್ಲವೇ ಎಂದು ಯಾರಾದರೂ ಈಗ ಕೇಳಬಹುದು. ಆದರೆ ಟ್ವಿನ್ಸ್ಗಳಲ್ಲಿಯೂ ಕೂಡ ಖಂಡಿತವಾಗಿಯೂ ವ್ಯತ್ಯಾಸಗಳು ಇರುತ್ತವೆ. ಬೇಕೆಂದರೆ ಪರೀಕ್ಷಿಸಿ. ಇದನ್ನು ನಾನು ನನ್ನ ಶಾಲೆಗಳಲ್ಲಿ ಹಾಗೂ ಕಾಲೇಜುಗಳಲ್ಲಿ ಕಣ್ಣಾರೆ ಕಂಡಿದ್ದೇನೆ. ಏನು ಆಶ್ಚರ್ಯವೋ ಗೊತ್ತಿಲ್ಲ, ನಾನು ವಿದ್ಯಾಭ್ಯಾಸವನ್ನು ಮಾಡುತ್ತಿರಬೇಕಾದರೆ ಪ್ರತಿಯೊಂದು ತರಗತಿಯಲ್ಲಿಯೂ ಒಬ್ಬರಾದರೂ ಟ್ವಿನ್ಸ್ಗಳು ಇರುತ್ತಲೇ ಇದ್ದರು, ಅವಳಿ ಜವಳಿ ಇರುತ್ತಿದ್ದರು. ಪ್ರತಿಯೊಂದು ತರಗತಿಯಲ್ಲಿಯೂ ಅಷ್ಟೇ, ಯಾರಾದರೂ ಒಬ್ಬರಾದರೂ ಇರುತ್ತಿದ್ದರು. ಕಾಲೇಜಿಗೆ ಬರುವವರೆಗೂ ನನ್ನ ತರಗತಿಯಲ್ಲಿ ಯಾರಾದರೂ ಟ್ವಿನ್ಸ್ಗಳು ಇರುತ್ತಲೇ ಇದ್ದರು. ಆದರೆ ಆಶ್ಚರ್ಯವೇನೆಂದರೆ ಕೆಲವೇ ಕೆಲವು ದಿನಗಳಲ್ಲಿ ನಾವೆಲ್ಲರೂ ತುಂಬ ಸುಲಭವಾಗಿ ಇಬ್ಬರನ್ನು ಕಂಡುಹಿಡಿಯುತ್ತಿದ್ದೆವು. ಏಕೆಂದರೆ ತುಂಬ ವ್ಯತ್ಯಾಸಗಳಿರುತ್ತಿದ್ದವು. ಕೆಲವು ಬಾರಿ ನೋಡಿದವರಿಗೆ ಅರ್ಥವಾಗುವುದಿಲ್ಲ, ಇಬ್ಬರನ್ನು ಬೇರೆ ಬೇರೆಯಾಗಿ ಕಂಡುಹಿಡಿಯಲು ಕಷ್ಟವಾಗಬಹುದು. ಆದರೆ ಸ್ವಲ್ಪ ಕಾಲವು ಕಳೆದವರಿಗೆ ಅವಳಿ ಜವಳಿಯಲ್ಲಿ ಯಾರು ಇವನು ಯಾರು ಅವನು ಎಂದು ತುಂಬ ಸುಲಭವಾಗಿ ಕಂಡುಹಿಡಿಯಬಹುದು. ಈ ರೀತಿಯಲ್ಲಿ ಭಗವಂತನು 1,00,000,000,000 ಮಂದಿಯರನ್ನು ಸೃಷ್ಟಿ ಮಾಡುತ್ತಲೇ ಇದ್ದರೂ ಒಬ್ಬನು ಇದ್ದಂತೆ ಮತ್ತೊಬ್ಬನು ಇರುವುದೇ ಇಲ್ಲ. ನೋಡಿ, ಇದು ಭಗವಂತನ ಶಕ್ತಿ. ತಾನಾಗಿಯೇ ಆಗುತ್ತಿದ್ದರೆ ಏಕೆ ಎಲ್ಲರೂ ಒಂದೇ ರೀತಿಯಲ್ಲಿ ಇಲ್ಲ? ಏಕೆ ಎಲ್ಲರೂ ಸುಂದರವಾಗಿಯೇ ಹುಟ್ಟುತ್ತಿಲ್ಲ? ಏಕೆ ಎಲ್ಲರೂ ಬಿಳಿ ಬಣ್ಣದಲ್ಲಿಯೇ ಹುಟ್ಟುತ್ತಿಲ್ಲ? ಅಥವಾ ಏಕೆ ಎಲ್ಲರೂ ಕಪ್ಪಾಗಿ ಹುಟ್ಟುತ್ತಿಲ್ಲ? ತಾನಾಗಿಯೇ ಆಗುತ್ತದೆ ಎಂಬುವವರು ತುಂಬಾ ಅಲ್ಪಬುದ್ಧಿಯವರು, ಕಡಿಮೆ ಬುದ್ಧಿಯುಳ್ಳವರು. ಪ್ರಕೃತಿ ಎಂದು ಹೆಸರಿಸಿ ಕಥೆಯನ್ನು ಮುಗಿಸಿ ಹಾಕುತ್ತಾರೆ. ಎಲ್ಲವೂ ಪ್ರಕೃತಿಯ ನಿಯಂತ್ರಣದಿಂದ ಆಗುತ್ತದೆ ಎಂದು ಹೇಳುತ್ತಾರೆ. ಆಟೋಮೆಟಿಕ್ ಆಟೋಮೆಟಿಕ್ ಆಗಿ ನೇಚರ್ಸ್ ವೇಯಲ್ಲಿ ನಡೆಯುತ್ತಿದೆ ಎಂದು ಹೇಳುತ್ತಾರೆ. ನಿಜ, ಇದನ್ನು ಒಪ್ಪೋಣ. ಆದರೆ ಈ ಪ್ರಕೃತಿಯನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ? ಇದನ್ನು ನಾವು ಪ್ರಶ್ನಿಸಬೇಕು. ವಿಜ್ಞಾನಿಗಳು ಇದನ್ನು ಯೋಚಿಸಬೇಕು. ಸುಮ್ಮನೆ ಎಲ್ಲದಕ್ಕೂ ನೇಚರ್ 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 ಎಂದು ಹೇಳಿದರೆ ಸಾಲದು. ಆದರೆ ಈ ನೇಚರ್ ಎಂಬುವ ಮಿಷನ್, ಯಂತ್ರ ಯಾರಿಂದ ನಿಯಂತ್ರಿಸಲ್ಪಡುತ್ತಿದೆ? ಇದನ್ನು ಯೋಚಿಸಬೇಕು. ಈಗ ನಾವು ಯಾರಾದರೂ ಹೇಳಬಹುದು, ಒಂದು ಫೋಟೋಗ್ರಾಫಿಯನ್ನು ನೋಡಿ ಇದನ್ನು ಕ್ಯಾಮರಾ ಹಿಡಿದಿದೆ ಎಂದು ತೀರ್ಮಾನಿಸಬಹುದು. ಈಗ ಉದಾಹರಣೆಗೆ ತಿರುಪತಿ ಬೆಟ್ಟ, ಆದಿಶೇಷನ ಬೆಟ್ಟ, ಅಥವಾ ಬೆಟ್ಟದ ಮೇಲಿನ ತಿರುಮಲೆಯ ಮೂಲಸ್ಥಾನದ ಗೋಪುರ ಹೊಂದಿದೆ. ಈ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಆನಂದ ನಿಲಯ ವಿಮಾನ, ತಿರುಮಲೆಯಲ್ಲಿ ಆನಂದ ನಿಲಯ ವಿಮಾನ. ಒಂದೊಂದು ದೇವಾಲಯಗಳಲ್ಲಿ ಒಂದೊಂದು ವಿಮಾನವು ಇರುತ್ತದೆ. ಎಲ್ಲವೂ ಶಾಸ್ತ್ರಗಳ ಪ್ರಕಾರ ಮಾಡಲ್ಪಟ್ಟಿರುತ್ತವೆ. ನಾನು ಕೇಳಿದಂತೆ 108 ಬಗೆಗಳ ವಿಮಾನಗಳು ಉಂಟು. ಶ್ರೀರಂಗದಲ್ಲಿ ಪ್ರಣವಾಕೃತಿ ಎಂಬುವ ವಿಮಾನ. ದೇವಾಲಯದ ಆಚೆ ಕಾಣಿಸುವುದು ಗೋಪುರ, ಮೂಲಸ್ಥಾನದ ಮೇಲಿರುವುದು ವಿಮಾನ. ಮೂಲಸ್ಥಾನದ ಮೇಲಿರುವ ಗೋಪುರವನ್ನು ನಾವು ಗೋಪುರ ಎಂದು ಹೇಳುವುದಿಲ್ಲ, ವಿಮಾನ ಎಂದು ಹೇಳುತ್ತೇವೆ. ಈಗ ವಿಮಾನಗಳಲ್ಲಿ ಒಟ್ಟು 108 ಬಗೆಗಳು. ಶ್ರೀರಂಗ ಕ್ಷೇತ್ರದಲ್ಲಿ ಪ್ರಣವಾಕೃತಿ ವಿಮಾನ. ಶ್ರೀರಾಮಾನುಜಾಚಾರ್ಯರು ಓಂ ನಮೋ ನಾರಾಯಣಾಯ ಎಂಬುವ ಮಂತ್ರವನ್ನು ನೀಡಿದ್ದು ತಿರುಗೋಷ್ಠಿಯೂರ್ ದೇವಾಲಯದಲ್ಲಿ. ಈ ತಿರುಗೋಷ್ಠಿಯೂರ್ ದೇವಾಲಯದಲ್ಲಿ ಅಷ್ಟಾಂಗ ವಿಮಾನ, ತಿರುಮಲೆಯಲ್ಲಿ ಆನಂದ ನಿಲಯ ವಿಮಾನ. ತಿರುಮಲೆಯಲ್ಲಿ ಈ ಆನಂದ ನಿಲಯದ ವಿಮಾನದ ಕೆಳಗೇನೆ ಕಲಿಯುಗದ ನಾಯಕನಾದ ವೆಂಕಟೇಶ್ವರ ಸ್ವಾಮಿಯು ಗೋವಿಂದನು ನಿಂತಿದ್ದಾನೆ. ಪತಿತರಾಗಿರುವ ಈ ಕಲಿಯುಗದ ಜನರನ್ನು ಕಾಪಾಡಲು ನಿಂತಿದ್ದಾನೆ. ಈ ವೆಂಕಟೇಶ್ವರನ ಕೃಪೆಯಿಂದಲೇ ಈ ದಾಸನು ಕೃಷ್ಣ ಪ್ರಜ್ಞೆಗೆ ಬಂದಿದ್ದು. ಅನೇಕ ಮಂದಿಯರು ತಿರುಮಲೆಯ ಗೋವಿಂದನ ಅನುಗ್ರಹದಿಂದ ಶ್ರೀಲ ಪ್ರಭುಪಾದರ ಚರಣ ಕಮಲಗಳ ಆಶ್ರಯವನ್ನು ಪಡೆದಿದ್ದಾರೆ. ಇದನ್ನು ನಾನು ನನ್ನ ಕಣ್ಣಾರೆ ಕಂಡಿದ್ದೇನೆ. ಯಾರು ನಿಜವಾಗಿಯೂ ಗೋವಿಂದನಿಗೆ ಶರಣಾಗುತ್ತಾರೋ ಅವರನ್ನು ತಕ್ಷಣವೇ ಗೋವಿಂದನು ಶ್ರೀಲ ಪ್ರಭುಪಾದರ ಆಶ್ರಯಕ್ಕೆ ಕಳುಹಿಸುತ್ತಾನೆ. ಗೋವಿಂದನು ಕಲಿಯುಗದ ನಾಯಕನು, ಕಲಿಯುಗವನ್ನು ಕಾಪಾಡಲು ಬಂದ ಶ್ರೀಲ ಪ್ರಭುಪಾದರ ಚರಣ ಕಮಲಗಳಿಗೆ ಕಳುಹಿಸುತ್ತಾನೆ. ಇದು ನನ್ನ ಸ್ವಂತ ಅನುಭವ, ಸತ್ಯವಾದ ಅನುಭವ. ಈಗ ಈ ತಿರುಮಲೆಯ ಗೋವಿಂದಪ್ಪನ ಮೇಲಿರುವ ವಿಮಾನವು ಆನಂದ ನಿಲಯ ವಿಮಾನ, ಚಿನ್ನದ ವಿಮಾನ. ಈ ಸುಂದರವಾದ ಒಂದು ವಿಮಾನದ ಚಿತ್ರವಿದೆ, ಫೋಟೋ ಇದೆ. ಈಗ ಫೋಟೋವನ್ನು ನೋಡಿದ ಕೂಡಲೇ ಕ್ಯಾಮರಾ ಹಿಡಿಯಿತು ಎಂದು ನಾವು ಹೇಳುತ್ತೇವೆ. ಆದರೆ ಪ್ರಶ್ನೆ, ಯಾರು ಕ್ಯಾಮರಾ ಎಂಬ ಯಂತ್ರವನ್ನು ಆಪರೇಟ್ ಮಾಡಿದ್ದು? ಯಾರಾದರೂ ಒಬ್ಬರು ಕ್ಯಾಮರಾವನ್ನು ಉಪಯೋಗಿಸಿದರೆ ತಾನೇ ಫೋಟೋ ಹಿಡಿಯಲು ಸಾಧ್ಯ. ತಾನಾಗಿಯೇ ಕ್ಯಾಮರಾ ಎದ್ದು ಆನಂದ ನಿಲಯ ವಿಮಾನವನ್ನು ಫೋಟೋ ಹಿಡಿಯಲು ಸಾಧ್ಯವಿಲ್ಲ. ಯಾರಾದರೂ ಒಬ್ಬರು ಕ್ಯಾಮರಾ ಎಂಬ ಯಂತ್ರವನ್ನು ಉಪಯೋಗಿಸಿ ಚಿತ್ರವನ್ನು ಹಿಡಿದಿದ್ದರೇನೆ ಫೋಟೋವನ್ನು ನೋಡಲು ಸಾಧ್ಯ. ಇಲ್ಲದಿದ್ದರೆ ಚಿತ್ರವನ್ನು, ಆನಂದ ನಿಲಯ ವಿಮಾನವನ್ನು ನೋಡಲು ಇಲ್ಲಿಂದ ಸಾಧ್ಯವಿಲ್ಲ. ಇದೇ ರೀತಿಯಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ನಡೆಯುತ್ತಿದೆ ಅಂದರೆ ಪ್ರಕೃತಿ ಎಂದು ಹೇಳುತ್ತಾರೆ ವಿಜ್ಞಾನಿಗಳು. ಆದರೆ ಈ ಪ್ರಕೃತಿ ಎಂಬ ಯಂತ್ರವನ್ನು ಯಾರು ನಿಯಂತ್ರಿಸುತ್ತಿದ್ದಾರೆ? ಸೈಂಟಿಸ್ಟ್ಗಳು ಆಟೋಮೆಟಿಕ್ ಆಗಿ ನಡೆಯುತ್ತದೆ ಎಂದು ಹೇಳುತ್ತಾರೆ. ಸರಿ, ಪ್ರಕೃತಿ, ನೇಚರ್ ತಾನಾಗಿ ಕೆಲಸ ಮಾಡುತ್ತಿದೆ ಎಂದು ಹೇಳುತ್ತಾರೆ. ಸರಿ, ಆದರೆ ಇದು ಹೇಗೆ ಸಾಧ್ಯ? ಇದನ್ನು ನಾವು ಯೋಚಿಸಬೇಕು. ಯಾವ ಯಂತ್ರವು ತಾನಾಗಿ ಕೆಲಸ ಮಾಡದೇ ಇರಬೇಕಾದರೆ ಹೇಗೆ ಈ ಪ್ರಕೃತಿ ಎಂಬ ಯಂತ್ರವು ಮಾತ್ರ ತಾನಾಗಿ ಕೆಲಸ ಮಾಡುತ್ತದೆ? ಈ ಪ್ರಕೃತಿಯನ್ನು ನಾನೇ ನಿಯಂತ್ರಿಸುತ್ತಿದ್ದೇನೆ ಎಂದು ಕೃಷ್ಣನು ಹೇಳುತ್ತಾನೆ. ಮಯಾಧ್ಯಕ್ಷೇನ ಪ್ರಕೃತಿ ಹಿ ಸೂಯತೇ ಸಚರಾಚರಂ. ನನ್ನ ಅಧೀನದಲ್ಲಿದೆ ಈ ಪ್ರಕೃತಿ, ನನ್ನ ಆದೇಶದಂತೆ ನಡೆಯುತ್ತಿದೆ ಈ ಪ್ರಕೃತಿ. ಮಯಾಧ್ಯಕ್ಷೇನ ಪ್ರಕೃತಿ ಹಿ ಸೂಯತೇ ಸಚರಾಚರಂ, ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ಈ ರೀತಿಯಲ್ಲಿ ಬೇರೆ ಯಾರೇ ಆಗಲಿ ಹೇಳಲು ಸಾಧ್ಯವಿಲ್ಲ, ಯಾವ ದೇವತೆಗಳಿಗೂ ಹೇಳಲು ಸಾಧ್ಯವಿಲ್ಲ. ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ನನಗೆ ಸಮನಾದವನು ಯಾರೂ ಇಲ್ಲ, ನನಗಿಂತ ಉನ್ನತನಾದವನು ಯಾರೂ ಇಲ್ಲ. ಮತ್ತೆ ಅಹಂ ಸರ್ವಸ್ಯ ಪ್ರಭೋ, ನಾನೇ ಎಲ್ಲದರ ಒಡೆಯ ಪ್ರಭು. ಮತ್ತಃ ಸರ್ವಂ ಪ್ರವರ್ತತೆ, ಎಲ್ಲವೂ ನನ್ನಿಂದಲೇ ಬರುತ್ತಿವೆ. ನೋಡಿ, ಈ ರೀತಿಯಲ್ಲೆಲ್ಲ ಯಾವ ದೇವತೆಗಳು ಹೇಳುವುದು ಇಲ್ಲ, ಹೇಳಿದ್ದಿಲ್ಲ, ಹೇಳಲು ಸಾಧ್ಯವೂ ಇಲ್ಲ. ಹೇಗೆ ಭಗವಂತನ ದಾಸರು ಹೀಗೆ ಹೇಳಲು ಸಾಧ್ಯ? ಖಂಡಿತವಾಗಿಯೂ ಎಂದಿಗೂ ಹೇಳುವುದಿಲ್ಲ. ಆದ್ದರಿಂದಲೇ ಬ್ರಹ್ಮ, ಶಿವ, ಇಂದ್ರ, ಚಂದ್ರ, ಅಗ್ನಿ, ಯಮ, ವಾಯು, ಶನೇಶ್ವರ, ಈ ರೀತಿಯಲ್ಲಿ ಎಲ್ಲರೂ, ಎಲ್ಲ ದೇವತೆಗಳು, 33 ಕೋಟಿ ದೇವತೆಗಳು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಚರಣ ಕಮಲಗಳನ್ನು ಪೂಜಿಸುತ್ತಲೇ ಇರುತ್ತಾರೆ. ಆದ್ದರಿಂದ ನಾವು ಭಗವಂತನು ಹೇಳಿದ ಮಾತುಗಳನ್ನು ನಂಬಬೇಕು. ಭಗವಂತನು ಹೇಳುತ್ತಿದ್ದಾನೆ, ಪ್ರಕೃತಿ ಎಂಬ ಒಂದು ಯಂತ್ರವು ನನ್ನಿಂದ ನಿಯಂತ್ರಿಸಲ್ಪಡುತ್ತಿದೆ, ಇದನ್ನು ನಾವು ಒಪ್ಪಬೇಕು. ನಂತರ ಅವನಿಗೆ ಶರಣಾಗಬೇಕು. ಈ ವಿಧ ವಿಧವಾದ ದೇಹಗಳನ್ನು ಕೊಡುತ್ತಿರುವುದು ಆ ಭಗವಂತನೇ. ವಾಸ್ತವವಾಗಿ ಭಗವಂತನು ನೇರವಾಗಿ ಕೆಲಸಗಳನ್ನು ಮಾಡುವುದಿಲ್ಲ, ಅವನ ಭಕ್ತರು, ದೇವತೆಗಳು ಮಾಡುತ್ತಾರೆ. ಪ್ರತಿಯೊಂದು ಕೆಲಸವನ್ನು ದೇವತೆಗಳು ಮಾಡುತ್ತಾರೆ. ಕೃಷ್ಣನು ಕರುಣೆಯಿಂದ ಅವಕಾಶವನ್ನು, ಅವನ ಸೇವೆಯ ಭಾಗ್ಯವನ್ನು ದೇವತೆಗಳಿಗೆ ನೀಡಿದ್ದಾನೆ. ಇದು ಅವನ ಸೇವೆಯ ಅವಕಾಶ. ನಾನು ನಿಮಗೆ ಆಗಲೇ ಹೇಳಿದಂತೆ ಏಕೆ ಒಬ್ಬರಿಗೆ ವಿಧ ವಿಧವಾದ ದೇಹಗಳು ಸಿಗುತ್ತದೆ ಅಂದರೆ ಅವರ ಅವರ ಪಾಪ ಪುಣ್ಯ ಕರ್ಮಗಳಿಗೆ ತಕ್ಕಂತೆ ದೇಹಗಳು ಲಭ್ಯವಾಗುತ್ತದೆ, ತಾನಾಗಿ ಎಲ್ಲವೂ ನಡೆಯುವುದಿಲ್ಲ. ಈಗ ತುಂಬಾ ಪುಣ್ಯಗಳನ್ನು ಮಾಡಿದವರಿಗೆ ದೇವತೆಗಳ ಲೋಕಕ್ಕೆ ಹೋಗಿ ವಾಸ ಮಾಡುವ ಅವಕಾಶಗಳು ಸಿಗುತ್ತದೆ. ದೇವತೆಗಳ ಲೋಕಕ್ಕೆ ಹೋಗಿ ವಾಸ ಮಾಡುವ ವಿಷಯವನ್ನು ಬಿಡಿ, ದೇವತೆಗಳ ಸ್ಥಾನವನ್ನೇ ಪಡೆಯಬಹುದು. ಈಗ ಯಾರಾದರೂ ಕೇಳಬಹುದು. ಈಗ ನಾನು ಹಾಗಾದರೆ ಗಣೇಶ ಆಗಬಹುದೇ, ಬ್ರಹ್ಮದೇವನಾಗಬಹುದೇ, ಈ ರೀತಿಯಲ್ಲಿ ಯಾರಾದರೂ ಪ್ರಶ್ನಿಸಬಹುದು. ಇದಕ್ಕೆ ಉತ್ತರ ಹೌದು, ಗಣೇಶ ಬ್ರಹ್ಮನಂತಹ ಪದವಿಗಳನ್ನು ನಾವು ಕೂಡ ಪಡೆಯಬಹುದು. ಆದರೆ ಕೃಷ್ಣನು ಭಗವಂತನು ಇದು ಬೇಡ ಎಂದು ಹೇಳುತ್ತಾನೆ. ಏಕೆಂದರೆ ಇವುಗಳು ಕೂಡ ಭೌತಿಕ ಪ್ರಪಂಚದ ಪದವಿಗಳೇ. ಈ ಪದವಿಗಳಲ್ಲಿರುವವರಿಗೆ ಕೂಡ ಜನ್ಮ ಮೃತ್ಯು ಜರಾವ್ಯಾಧಿ ಎಂಬುವುಗಳು ಉಂಟು. ಆದ್ದರಿಂದಲೇ ದೇವತೆಗಳ ಲೋಕಗಳಲ್ಲಿ ಕೂಡ ಡಾಕ್ಟರ್ಗಳು ಉಂಟು, ವೈದ್ಯರು ಉಂಟು. ಉದಾಹರಣೆಗೆ ಅಶ್ವಿನಿ ಕುಮಾರರನ್ನು ತೆಗೆದುಕೊಳ್ಳಿ. ಇವರು ದೇವತೆಗಳಿಗೆ ಡಾಕ್ಟರ್ಸ್, ವೈದ್ಯರು ಅಶ್ವಿನಿ ಕುಮಾರರು. ಈ ರೀತಿಯಲ್ಲಿ ದೇವತೆಗಳ ಲೋಕಗಳಲ್ಲಿ ಕೂಡ ಎಲ್ಲ ತೊಂದರೆಗಳು ಉಂಟು. ಆದ್ದರಿಂದಲೇ ಕೃಷ್ಣನ್ ಹೇಳುತ್ತಾನೆ, ಈ ಭೌತಿಕ ಸೃಷ್ಟಿಯೇ ಬೇಡ. ಇಡೀ ಭೌತಿಕ ಸೃಷ್ಟಿಯಲ್ಲಿ ಬರೀ ತಾಪತ್ರಯಗಳೇ. ಪದಂ ಪದಂ ಯದ್ವಿಪದಂ, ನೆಮ್ಮದಿ ಎಂಬುದೇ ಇಲ್ಲ, ಹೆಜ್ಜೆ ಹೆಜ್ಜೆಗೂ ಕಷ್ಟಗಳೇ. ದೇವತೆಯಾಗಿ ಹುಟ್ಟಿದರೂ ಸರಿ, ಒಂದು ಚಿಕ್ಕ ಇರುವೆಯಾಗಿ ಹುಟ್ಟಿದರೂ ಸರಿ, ಬರೀ ತೊಂದರೆಗಳೇ. ಆದ್ದರಿಂದ ನಾವು ಯಾವ ದೇಹವನ್ನು ಪಡೆಯಬೇಕು ಎಂಬುದು ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಿರ್ಧರಿಸಲು ಸಾಧ್ಯ. ನಾವು ಈ ಮನುಷ್ಯ ಜನ್ಮದಲ್ಲಿ ನಂತರ ಜನ್ಮವನ್ನು ಸೃಷ್ಟಿಸಬಹುದು. ಇದು ಯಾವ ಇತರ ಜೀವರಾಶಿಗಳಿಗೂ ಸಾಧ್ಯವಿಲ್ಲ. ಬರೀ ಈ ಅತ್ಯಮೂಲ್ಯವಾದ ಮನುಷ್ಯ ಜನ್ಮಕ್ಕೆ ಮಾತ್ರ ಈ ಕೆಲಸವು ಸಾಧ್ಯ. ಈ ಮನುಷ್ಯ ಜನ್ಮದಲ್ಲಿ ನಾವು ಭಗವಂತನ ಭಕ್ತರಾಗಬೇಕು. ದೇವತೆಗಳಾಗಲು, ದೇವತೆಗಳ ಲೋಕಕ್ಕೆ ಹೋಗಲು ಇಚ್ಛಿಸಬಾರದು. ದೇವತೆಗಳು ಪರಿಶುದ್ಧ ಭಕ್ತರಲ್ಲ. ದೇವತೆಗಳು ವಾಸ್ತವವಾಗಿ ಭಗವಂತನ ಭಕ್ತರೇ, ಆದರೂ ಪರಿಶುದ್ಧ ಭಕ್ತರಲ್ಲ, ಪ್ಯೂರ್ ಡಿವೋಟೀಸ್ ಅಲ್ಲ. ಸ್ವಲ್ಪವೂ ಕೂಡ ಭೌತಿಕ ಆಸೆಗಳು ಇಲ್ಲದ ಪ್ಯೂರ್ ಡಿವೋಟೀಸ್ಗಳಲ್ಲ ದೇವತೆಗಳು. ಆದ್ದರಿಂದ ನಾವು ದೇವತೆಗಳಾಗಲು ಇಚ್ಛಿಸಬಾರದು. ದೇವತೆಗಳು ಶಾರ್ಟೇಜ್ ಆದರೆ ಭಗವಂತನೇ ಆ ಪದವಿಗೆ ಬಂದು ನೋಡಿಕೊಳ್ಳುತ್ತಾನೆ. ಈ ರೀತಿಯಲ್ಲಿ ನಾವು ಅನೇಕ ಉದಾಹರಣೆಗಳು ನೋಡಬಹುದು. ಒಂದು ಬಾರಿ ಇಂದ್ರ ಪದವಿಗೆ ಯಾರೂ ಇಲ್ಲದೇ ಇದ್ದಾಗ ವಿಷ್ಣು ಯಜ್ಞ ಎಂಬ ಅವತಾರವನ್ನು ತಾಳಿ ಇಂದ್ರನಾದನು. ಮತ್ತೆ ಆದಿತ್ಯರಲ್ಲಿ ಕೂಡ ಒಬ್ಬನಾದನು. ಮತ್ತೆ ಈ ಕಲಿಯುಗದಲ್ಲಿ ಕೂಡ ವ್ಯಾಸ ಪದವಿಗೆ ಬಂದನು. ನೋಡಿ, ಈ ರೀತಿಯಲ್ಲಿ ಭಗವಂತನು ಮನಸ್ಸು ಮಾಡಿದರೆ ಏನನ್ನಾದರೂ ಮಾಡುತ್ತಾನೆ. ದೇವತೆಗಳಿಲ್ಲ ಅಂದರೆ ಭಗವಂತನ ಸೃಷ್ಟಿಯ ಕಾರ್ಯವು ನಿಂತು ಹೋಗುವುದಿಲ್ಲ. ನಮ್ಮ ಹಾಗೆ ಅಲ್ಲ ಭಗವಂತನ ನಿರ್ವಹಣೆ. ಈಗ ಈ ಭೌತಿಕ ಪ್ರಪಂಚದಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸಗಾರರು ಬರದೇ ಹೋದರೆ ಕೆಲಸವೂ ಆಗುವುದೇ ಇಲ್ಲ. ಅನೇಕ ವ್ಯಾಪಾರಗಳಲ್ಲಿ ಕೆಲಸವು ನಡೆಯುವುದೇ ಇಲ್ಲ. ಬರೀ ಕಾರ್ಮಿಕರ ಮೇಲೆ ಆಧಾರಪಟ್ಟಿರುತ್ತಾರೆ. ಅಥವಾ ಕಾರ್ಖಾನೆಗಳನ್ನು ಕೂಡ ತೆಗೆದುಕೊಳ್ಳಿ, ಫ್ಯಾಕ್ಟ್ರೀಸ್ಗಳಲ್ಲಿ ಕೂಡ ಅಷ್ಟೇ. ಕಾರ್ಮಿಕರು, ಲೇಬರರ್ಸ್ ಬರದೇ ಹೋದರೆ ಕೆಲಸವು ನಡೆಯುವುದೇ ಇಲ್ಲ. ಭಗವಂತನದು ಕೂಡ ಇದೇ ರೀತಿ ಎಂದು ತಿಳಿಯಬೇಡಿ. ಯಾರಾದರೂ ಒಂದು ಪದವಿಗೆ ಇಲ್ಲದೆ ಹೋದರೆ ಭಗವಂತನೇ ಆ ಪದವಿಗೆ ಬಂದು ಕರುಣೆಯಿಂದ ಈ ಸೃಷ್ಟಿಯನ್ನು ನಡೆಸುತ್ತಾನೆ. ಅನಂತವಾಗಿ ಹರಡಿರುವ, ವಿಸ್ತರಿಸಿರುವ ಭಗವಂತನಿಗೆ ಒಬ್ಬನೇ ಒಬ್ಬನ ದೇವತೆಯ ಸ್ಥಾನಕ್ಕೆ ಬಂದು ಕೆಲಸವನ್ನು ನಡೆಸಲು ಯಾವ ಕಷ್ಟ. ಈಗ ನಾವು ಈ ದೇವತೆಗಳಂತಹ ಪದವಿಗಳನ್ನು ಪಡೆಯಲು ಕೂಡ ಇಚ್ಛಿಸಬಾರದು. ಈ ಭೌತಿಕ ಪ್ರಪಂಚದಿಂದ ಆಚೆ ಬರಲು ಪ್ರಯತ್ನಿಸಬೇಕು. ಆಗಲೇ ನಮ್ಮ ಬಾಳು ಸಾರ್ಥಕವಾಗುತ್ತದೆ, ಇಲ್ಲದಿದ್ದರೆ ಇಲ್ಲ. ಮನುಷ್ಯ ಜನ್ಮದ ಉದ್ದೇಶವು ಈ ಭೌತಿಕ ಸೃಷ್ಟಿಯಿಂದ ಆಚೆ ಹೋಗುವುದು. ಆಗಲೇ ಬಾಳು ಸಾರ್ಥಕವಾದಂತೆ ಲೆಕ್ಕ. ನಾನು ಬಟ್ಟೆ ಮಾರ್ಪಡಿಸುತ್ತೇನೆ ಆದರೆ ದೇವತೆಯ ಬಟ್ಟೆ ಧರಿಸುತ್ತೇನೆ ಎಂದರೆ ಪರಿಪೂರ್ಣತೆ ಅಲ್ಲ. ಈಗ ಈ ದೇವತೆಯ ಪದವಿ ಕೂಡ ಒಂದು ಬಟ್ಟೆನೆ, ಇರುವೆ ಎಂಬ ದೇಹವು ಕೂಡ ಒಂದು ಬಟ್ಟೆನೆ. ಈಗ ಈ ಬಟ್ಟೆಯನ್ನು ಕಾಪಾಡಲು ಪ್ರಯತ್ನಿಸುತ್ತಿದ್ದೇವೆ. ಇದಕ್ಕೆ ಒಂದು ಸುಂದರವಾದ ಉದಾಹರಣೆ ಉಂಟು. ಇಬ್ಬರು ಹುಡುಗರು, ಸ್ನೇಹಿತರು ಒಂದು ನದಿಯ ಸಮೀಪದಲ್ಲಿ ನಡೆಯುತ್ತಾ ಇರುತ್ತಾರೆ, ಹೋಗುತ್ತಾ ಇರುತ್ತಾರೆ. ಆ ನದಿಯು ತುಂಬ ವೇಗವಾಗಿ ಚಲಿಸುತ್ತಾ ಇರುತ್ತದೆ. ಆ ಇಬ್ಬರ ಹುಡುಗರಲ್ಲಿ ಒಬ್ಬನು ಹೇಗೋ ನೀರಿನಲ್ಲಿ ಬಿದ್ದು ಹೋಗುತ್ತಾನೆ. ಪಾಪ ಅವನಿಗೆ ಈಜಾಡಲು ಗೊತ್ತಿಲ್ಲ. ಆಗ ಅವನ ಸ್ನೇಹಿತನಿಗೆ ತುಂಬ ಸಂಕಟವಾಗಿ ಅವನು ಅವನನ್ನು ಕಾಪಾಡಲು ನದಿಯಲ್ಲಿ ಎಗುರುತ್ತಾನೆ. ಏಕೆಂದರೆ ಅವನಿಗೆ ಈಜಾಡಲು ಬರುತ್ತಿತ್ತು. ಹಾಗೂ ಹೀಗೂ ಮಾಡಿ ಕಷ್ಟಪಟ್ಟು ನೀರಿನಲ್ಲಿ ಒಡೆದುಕೊಂಡು ಹೋಗುತ್ತಿರುವ ಸ್ನೇಹಿತನನ್ನು ಹಿಡಿಯುತ್ತಾನೆ. ಕೈಯಲ್ಲಿ ಹಿಡಿದುಕೊಂಡು ಆಚೆ ಬರುತ್ತಾನೆ. ಕಾಪಾಡಿದೆ ಕಾಪಾಡಿದೆ ಎಂದು ಕಿರುಚಿಕೊಳ್ಳುತ್ತಾನೆ. ಆದರೆ ಅವನ ಕೈಯಲ್ಲಿರುವುದು ಅವನ ಸ್ನೇಹಿತನಲ್ಲ, ಸ್ನೇಹಿತನ ಬರೀ ಶರ್ಟ್ ಇರುತ್ತದೆ ಅಷ್ಟೇ, ಬರೀ ವಸ್ತ್ರವೂ ಇರುತ್ತದೆ ಅವನ ಕೈಯಲ್ಲಿ. ಈಗ ನೀವೇ ನಿರ್ಧರಿಸಿ, ಇವನು ಬುದ್ಧಿವಂತನೇ ಅಥವಾ ದಡ್ಡನೇ ಎಂದು ನೀವೇ ಯೋಚಿಸಿ. ಬರೀ ವಸ್ತ್ರವನ್ನು ತಂದುಬಿಟ್ಟು ಕಾಪಾಡಿದೆ ಕಾಪಾಡಿದೆ ಎಂದು ಹೇಳಿದ ಮಾತ್ರಕ್ಕೆ ವ್ಯಕ್ತಿಯು ಬದುಕಿದಂತೆ ಅಲ್ಲ. ಇದೇ ರೀತಿಯಲ್ಲಿ ನಾವು ಬರೀ ಈ ದೇಹವನ್ನು ನೋಡಿದರೆ ಸಾಲದು, ನಿಜವಾದ ವ್ಯಕ್ತಿಯನ್ನು ನೋಡಬೇಕು. ಆದ್ದರಿಂದಲೇ ಕೃಷ್ಣನು ಹೇಳುತ್ತಾನೆ, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಃ ಶರೀರಿಣಃ ಅನಾಶಿನೋಪ್ರಮೇಯಸ್ಯ ತಸ್ಮಾದ್ ಯುಧ್ಯಸ್ವ ಭಾರತ. ಈ ಭೌತಿಕ ಶರೀರವು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ನಾಶವಾಗೇ ಆಗುತ್ತದೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಆದರೆ ಆತ್ಮನು ಶಾಶ್ವತವಾದವನು. ಆದ್ದರಿಂದ ಯುದ್ಧ ಮಾಡು ಅರ್ಜುನ ಎಂದು ಹೇಳುತ್ತಾನೆ ಕೃಷ್ಣನು. ಆದ್ದರಿಂದ ನಾವು ದೇಹವಲ್ಲ ಎಂದು ತಿಳಿಯಬೇಕು, ಚೆನ್ನಾಗಿ ತಿಳಿದುಕೊಳ್ಳಬೇಕು. ನಾವು ಆತ್ಮನು ಎಂದು ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಮತ್ತೆ ನಾವು ಭಗವಂತನು ಶ್ರೀಲ ಪ್ರಭುಪಾದರು ಹೇಳಿರುವುದನ್ನು ಕೇಳುತ್ತಾ ಇರಬೇಕು. ಆಗಲೇ ನಮಗೆ ಗೊತ್ತಾಗುತ್ತದೆ. ಒಂದು ಬಾರಿ ಕೇಳುತ್ತೇನೆ, ಈಗ ನಾನು ದೇಹವಲ್ಲ ಎಂದು ತಿಳಿದು ಬಿಟ್ಟಿತೋ, ಇನ್ನು ಮುಂದೆ ನಾನು ಕೇಳುವುದಿಲ್ಲ ಎಂದು ತಿಳಿಯಬಾರದು. ಕೃಷ್ಣನು ಹಾಗೂ ಗುರುಗಳು ಹೇಳಿದ ಮಾತುಗಳನ್ನು ನಾವು ಮತ್ತೆ ಮತ್ತೆ ಕೇಳುತ್ತಲೇ ಇರಬೇಕು. ಕೇಳಿದ್ದೇ ಆದರೂ ಸರಿ, ನಾವು ಮತ್ತೆ ಮತ್ತೆ ಕೇಳುತ್ತಲೇ ಇರಬೇಕು. ಎಷ್ಟೊಂದು ಬಾರಿ ಕೆಲವರಿಗೆ ಅನಿಸುತ್ತದೆ, ಹೇಳಿದ್ದನ್ನೇ ಹೇಳುತ್ತಾರಪ್ಪ ಉಪನ್ಯಾಸಗಳಲ್ಲಿ, ಈ ರೀತಿಯಲ್ಲಿ ಅನಿಸುತ್ತದೆ. ಹೌದು, ಇದು ನಿಜವೇ. ಆದರೆ ಎಷ್ಟೊಂದು ಬಾರಿ ಕೇಳಿದ್ದನ್ನು ಕೇಳಿದರೆ ಕೂಡ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ, ಆಚರಿಸುವುದಿಲ್ಲ, ಏನು ಮಾಡೋಣ? ಆದ್ದರಿಂದಲೇ ಕೃಷ್ಣನು ಗುರುಗಳು ವಿಧ ವಿಧವಾದ ರೀತಿಗಳಲ್ಲಿ ಹೇಳುತ್ತಲೇ ಇರುತ್ತಾರೆ. ಏಕೆಂದರೆ ನಾವೆಲ್ಲ ಮಂದಮತಿಯಂದಿರು, ದಡ್ಡರು, ನಮಗೆ ಹೇಳಿದರೆ ಅರ್ಥವಾಗುವುದಿಲ್ಲ. ಒಂದು ಬಾರಿ ಹೇಳಿದರೆ ನಮಗೆ ತಲೆಗೆ ಹೋಗುವುದೇ ಇಲ್ಲ. ಅಂತಿಮ ಸಿದ್ಧಾಂತವು ಸತ್ಯವೇ. ನಾನು ಒಡೆಯನಲ್ಲ, ನಾನು ದೇಹವಲ್ಲ, ನಾನು ಆತ್ಮನು, ನಾನು ದೇವರಿಗೆ ಶರಣಾಗಬೇಕು, ಕೃಷ್ಣನೇ ದೇವರು, ಶರಣಾದರೆ ಅವನ ಬಳಿ ಹೋಗುತ್ತೇವೆ, ಜನ್ಮ ಮೃತ್ಯು ಜರಾವ್ಯಾಧಿಯನ್ನು ತಪ್ಪಿಸಿಕೊಳ್ಳುತ್ತೇವೆ, ಪರಮಾನಂದವನ್ನು ಪಡೆಯುತ್ತೇವೆ. ಇಷ್ಟೇ ಸಂಪೂರ್ಣವಾದ ವಿಷಯ. ಸಂಪೂರ್ಣವಾಗಿ ಇಷ್ಟರಲ್ಲಿಯೇ ಮುಗಿಯಿತು ಮನುಷ್ಯ ಜನ್ಮದ ಪರಿಪೂರ್ಣತೆ. ಭಗವಂತನಿಗೆ ಶರಣಾಗಬೇಕು, ಈ ಎರಡೇ ಎರಡು ಪದಗಳಲ್ಲಿ ಎಲ್ಲವೂ ಮುಗಿದು ಹೋಯಿತು. ನಿಜವೇ. ಆದರೆ ಇದನ್ನು ನಾವು ಸಂಪೂರ್ಣವಾಗಿ ಮಾಡುತ್ತಿಲ್ಲ. ಆದ್ದರಿಂದಲೇ ಆಚಾರ್ಯರು ನಮ್ಮ ತಲೆಗೆ ಹತ್ತಲು, ನಮ್ಮ ಕೈಯಿಂದಲೇ ಭಗವಂತನಿಗೆ ಶರಣು ಮಾಡಲು ವಿಧ ವಿಧವಾದ ರೀತಿಗಳಲ್ಲಿ ಪಾಪ ಕಿರುಚಿಕೊಳ್ಳುತ್ತಿದ್ದಾರೆ ಕರುಣೆಯಿಂದ. ಆದ್ದರಿಂದ ಹೇಳಿದ್ದನ್ನೇ ಹೇಳಿದಾಗ ಕೇಳುತ್ತಲೇ ಇರಬೇಕು, ಗಮನವನ್ನಿಟ್ಟು ಕೇಳಬೇಕು. ಕೇಳಿದ್ದೇ ಇರಬಹುದು, ಈಗ ಕೃಷ್ಣನೇ ದೇವರು ಈ ಎರಡು ಪದಗಳನ್ನು ಯಾವಾಗ ಕೇಳಿದರೂ ಸರಿ ಗಮನವನ್ನಿಟ್ಟು ಕೇಳಬೇಕು, ಗೊತ್ತಿದ್ದರೂ ಸರಿ ಚೆನ್ನಾಗಿ ಕಿವಿಗಳಲ್ಲಿ ಸ್ವೀಕರಿಸಬೇಕು. ಕೃಷ್ಣನೇ ದೇವರು ಎಂಬ ಎರಡು ಪದಗಳನ್ನು ಮನಸ್ಸನ್ನು ಕೇಂದ್ರೀಕರಿಸಿ ಕೇಳಬೇಕು, ಸ್ಪಷ್ಟವಾಗಿ ಕೇಳಬೇಕು. ಆಗ ವಿಷಯಗಳನ್ನು ಮತ್ತೆ ಮತ್ತೆ ಕೇಳುತ್ತಾ ನಮ್ಮ ತಲೆಗೆ ಒಂದಲ್ಲ ಒಂದು ದಿನ ಹತ್ತುತ್ತದೆ. ಗುರುಗಳ ವಾಕ್ಯಗಳನ್ನು ಕೇಳುತ್ತಾ ಕೇಳುತ್ತಾ ಭಗವಂತನು ಹತ್ತಿಸುತ್ತಾನೆ. ನನ್ನ ಪರಿಶುದ್ಧ ಭಕ್ತನ ಮಾತುಗಳನ್ನು ಈತನು ಕೇಳುತ್ತಲೇ ಇದ್ದಾನೆ. ಆದ್ದರಿಂದ ಈಗ ಇವನ ತಲೆಗೆ ನಾನು ಜ್ಞಾನವನ್ನು ಹತ್ತಿಸುತ್ತೇನೆ ಎಂದು ಯೋಚಿಸುತ್ತಾನೆ ಭಗವಂತನು. ಆದ್ದರಿಂದ ನಾವು ಆಧ್ಯಾತ್ಮಿಕ ವಿಷಯಗಳನ್ನು ಕೇಳಿದ್ದೇ ಆದರೂ ಮತ್ತೆ ಏಕಾಗ್ರತೆಯಿಂದ ಕೇಳಬೇಕು. ಶ್ರವಣಂ ಎಂಬುದನ್ನು ಆಚರಿಸಬೇಕು. ಶ್ರವಣಂ ಅಂದರೆ ಕೇಳುವುದು, ಭಗವಂತನ ಬಗ್ಗೆ ಕೇಳುವುದು, ಆಧ್ಯಾತ್ಮಿಕ ವಿಷಯಗಳನ್ನು ಕೇಳುವುದು. ಇದು ಕೂಡ ನವವಿಧ ಭಕ್ತಿ ಸೇವೆಗಳಲ್ಲಿ ಒಂದು. ಕೇಳುತ್ತಲೇ ಇದ್ದರೆ ನಾವು ಭಗವಂತನಿಗೆ ಭಕ್ತಿ ಸೇವೆಯನ್ನು ಮಾಡುತ್ತಲೇ ಇದ್ದಂತೆ ಲೆಕ್ಕ. ನಾವು ಆಗ ಭಗವಂತನಿಗೆ ಶರಣಾಗುತ್ತಿದ್ದೇವೆ ಎಂದು ಅರ್ಥ. ಆಗ ನಾವು ಅವನ ಬಳಿಗೆ ಹೋಗಲು ಸಿದ್ಧರಾಗುತ್ತಿದ್ದೇವೆ ಎಂದು ಅರ್ಥ ನೋಡಿ. ಆದ್ದರಿಂದಲೇ ನಾವು ಆಧ್ಯಾತ್ಮಿಕ ವಿಷಯಗಳನ್ನು ಕೇಳುತ್ತಲೇ ಇರಬೇಕು. ಹರೇ ಕೃಷ್ಣ.